ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಆರು ಆರು ಮೂರು ಏಳು ಒಂದು ಒಂದು ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಜಗತ್ತಿನ ಕೊನೆಯ ಸಂಕಟದ ಸಮಯ ಭಾಗ ಎರಡು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಜಗತ್ತಿನ ಕೊನೆಯ ಸಂಕಟದ ಸಮಯದ ವಿಚಾರವಾಗಿ ಭವಿಷ್ಯದ ಬಗ್ಗೆ ಎಲ್ಲರಿಗೂ ಭಯ ಇದೆ. ಸಂಕಟದ ಸಮಯ ಅತಿ ಶೀಘ್ರದಲ್ಲೇ ಬರಲಿದೆ ಅನ್ನುವಂತಹ ವಿಚಾರವನ್ನು ನಾವು ಕಲಿತೆವು. ಇವತ್ತಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ದೇವರು ನಮಗೆ ಯಾವ ಯಾವ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ, ಈ ಒಂದು ಸಂಕಟದ ಸಮಯದಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಏನು, ಆತರು ನಮಗೆ ತಿಳಿಸಿರ್ತಕ್ಕಂಥ ವಿಚಾರಗಳು ಏನು ಅನ್ನುವಂಥದ್ದನ್ನು ನಾವು ನೋಡಲು ಹೋಗುವಂಥವರಾಗಿದ್ದೇವೆ. ಅದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ವರದಾನದಿಂದ ಸ್ವಾಮಿ ನೀನು ನಮಗೆ ಮುಂದೆ ಬರುವಂತಹ ಅನೇಕ ವಿಚಾರಗಳನ್ನು ಎಚ್ಚರಿಕೆ ಹಾಗೆ ನಮಗೆ ಕೊಟ್ಟಿದ್ದೀಯ ಸ್ವಾಮಿ. ಯಾಕೆಂದರೆ ನಿನ್ನ ರಾಜ್ಯಕ್ಕೆ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳಲು. ಹೌದು ದೇವ, ನಾವು ಮುಂದುವರಿದು ನೀನು ಸತ್ಯವೇದದಲ್ಲಿ ನಿನ್ನ ಬರೋಣಕ್ಕೂ ಮೊದಲು ನಡೀತಕ್ಕಂತಹ ಘಟನೆಗಳ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಿದ್ದೀಯ. ಆ ಎಚ್ಚರಿಕೆಯ ಮಾತುಗಳು ಏನು ಎಂಬುದನ್ನು ನಾವು ಧ್ಯಾನಿಸಲು ಹೋಗುವುದಕ್ಕಿಂತ ಮೊದಲು ನಿನ್ನ ಪ್ರಸನ್ನತೆಗಾಗಿ ನಾವು ಹುಡುಕುವಂಥವರಾಗಿದ್ದೇವೆ ಸ್ವಾಮಿ. ನೀನು ನಮ್ಮ ಮಧ್ಯದಲ್ಲಿರು, ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡು, ಕೇಳುಗರ ಹೃದಯದಲ್ಲಿ ನೀನು ಸ್ವಾಮಿ ಮಾತನಾಡು. ಆ ನಿಟ್ಟಿನಲ್ಲಿ ಅವರು ನಿನ್ನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳುವಾಗೆ ತಯಾರಿ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜಗತ್ತು ಒಂದು ಸಂಕಟದ ಸಮಯವನ್ನು ಎದುರಿಸಲು ಹೋಗುವಂಥದ್ದಾಗಿದೆ. ಆದರೆ ದೇವರು ಮುಂದೆ ಬರಲಿರುವ ದಂಡನೆಗಳ ಬಗ್ಗೆ ನಮಗೆ ಯಾವಾಗಲೂ ಸಹ ಎಚ್ಚರಿಸಿದ್ದಾನೆ. ಆತನು ಯಾವ ರೀತಿಯೆಲ್ಲ ಎಚ್ಚರಿಸುವಂಥವನಾಗಿದ್ದಾನೆ ಎಂಬುದನ್ನು ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಆಮೋಸನ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಗಮನಿಸಬೇಕಾದರೆ ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಕರ್ತನಾದಂಥ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕರ್ತನಾದಂಥ ದೇವರು ತನ್ನ ಸೇವಕರಿಗೆ ತಿಳಿಸದೆ ಯಾವ ಕಾರ್ಯಗಳನ್ನು ಸಹ ಮಾಡುವುದಿಲ್ಲ. ಉದಾಹರಣೆಯಾಗಿ ಈ ಕೊನೆ ಕಾಲದಲ್ಲಿ ನಾವು ಜೀವಿಸುವಂತಹ ನಮ್ಮ ಕಾಲಕ್ಕೆ ಬೇಕಾದಂಥ ಸಂದೇಶ ಏನು, ಎಚ್ಚರಿಕೆ ಸಂದೇಶವೇನೆಂದರೆ ಅದು ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6 ಮತ್ತು 7ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಮೂರು ದೂತರ ಸಂದೇಶದಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಚಾರ ಏನೆಂದರೆ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ. ಹಾಗಾಗಿ ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ಮೊದಲನೇ ದೇವದೂತನೇ ಹೇಳುವಂಥವನಾಗಿದ್ದಾನೆ. ಎರಡನೇ ದೇವದೂತನು ಬಾಬೇಲ್ ಎಂತಕ್ಕಂತಹ ಆ ಮಹಾನಗರಿ ಬಿದ್ದು ಹೋಯಿತು, ಅವಳು ಸಕಲ ಜಾರತ್ವವೆಂಬ ದ್ರಾಕ್ಷರಸವನ್ನು ಭೂರಾಜರುಗಳಿಗೆ ಕುಡಿಸಿದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅವಳನ್ನು ಬಿಟ್ಟು ಬನ್ನಿ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಮೂರನೇ ದೇವದೂತನ ಆ ಒಂದು ಸಂದೇಶ ಅದು ಅತ್ಯಂತ ಮುಖ್ಯವಾದಂಥ ಸಂದೇಶವಾಗಿದೆ. ಪ್ರಿಯ ಕೇಳುಗರೆ, ಆ ಸಂದೇಶ ಏನೆಂದರೆ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡ್ರಿ. ನೀವು ಒಂದು ವೇಳೆ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡರೆ ಅವಳ ಉಪದ್ರವಕ್ಕೆ ನೀವು ಭಾಗಿಯಾಗ್ತಕ್ಕಂಥವರಾಗಿದ್ದೀರಾ ಎನ್ನುವಂತಹ ಈ ಒಂದು ಎಚ್ಚರಿಕೆಯನ್ನು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಮುಂದೆ ಬರುವ ನ್ಯಾಯ ತೀರ್ಪು ಹಾಗೂ ದಂಡನೆಯ ಬಗ್ಗೆ ಯಾವಾಗಲೂ ಸಹ ಜನರಿಗೆ ಮುಂಚೆಯೇ ಎಚ್ಚರಿಕೆಯನ್ನು ನೀಡುವಂಥವನಾಗಿದ್ದಾನೆ. ಅದನ್ನೇ ನಾವು ಆಮೋಸನ ಪುಸ್ತಕ 3ನೇ ಅಧ್ಯಾಯ 7ನೇ ವಚನದಲ್ಲಿ ತನ್ನ ಸೇವಕರಿಗೆ ತಿಳಿಸದೆ ಆತನು ಏನನ್ನು ಸಹ ಮಾಡುವುದಿಲ್ಲ ಎಂಬುದಾಗಿ ನಾವು ನೋಡಿದೆವು. ಆಗಿರಬೇಕಾದರೆ ಆ ಕಾಲಘಟ್ಟದಲ್ಲಿ ಜೀವಿಸಿದಂತಹ ಜನರಿಗೆ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ನಂಬಿಕೆಯಿಂದ ದೇವರ ಎಚ್ಚರಿಕೆ ಸಂದೇಶವನ್ನು ಸಹ ಅವರು ವಿಧೇಯತೆಯಿಂದ ಸ್ವೀಕರಿಸಿದ್ದಾರೆ. ಆ ಸಂದೇಶವನ್ನು ಅವರು ಎಚ್ಚರಿಕೆಯಿಂದ ಆಜ್ಞೆಗಳನ್ನು ಕೊಟ್ಟಂಥ ರೀತಿಯಲ್ಲಿಯೇ ವಿಧೇಯರಾಗಿ ಆತನ ಮಾತಿಗೆ ವಿಧೇಯತ್ವವನ್ನು ತೋರಿಸಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ನಾವು ದೇವರ ವಾಕ್ಯದಲ್ಲಿ ತಿಳಿಸಿದ ಹಾಗೆ ತನ್ನ ಸೇವಕರಿಗೆ ತಿಳಿಸಿದಂಥ ವಿಚಾರವನ್ನು ಇವತ್ತು ನಮಗೂ ಸಹ ತಿಳಿಸುವಂಥವನಾಗಿದ್ದಾನೆ. ನಂಬಿಕೆಯಿಂದ ದೇವರ ಎಚ್ಚರಿಕೆಯ ಸಂದೇಶ ಹಾಗೂ ಆತನ ಆಜ್ಞೆಗಳಿಗೆ ವಿಧೇಯರಾದವರು ಅವಿಧೇಯತೆ ಮತ್ತು ಅಪನಂಬಿಕೆ ಹೊಂದಿದವರ ಮೇಲೆ ಬಂದ ದಂಡನೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರು ನಾವೆಯಲ್ಲಿ ಸೇರಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆದುಕೊಂಡಿದ್ದನ್ನು ನೋಡಿದ್ದೇನೆ ಎಂಬುದಾಗಿ ಆದಿಕಾಂಡ ಪುಸ್ತಕ 7:1 ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ಉತ್ತಮವಾದಂಥ ವಿಚಾರವೇನೆಂದರೆ, ನೋಹನ ಕಾಲದಲ್ಲಿ ದೇವರು ಈ ಲೋಕವನ್ನು ನೋಡಿದನು. ಈ ಲೋಕ ಅನೇಕ ವಿಧವಾದಂಥ ದುಷ್ಟತನದಿಂದ, ಕೆಟ್ಟತನದಿಂದ ಕೂಡಿತ್ತು. ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ಈ ಜನಗಳನ್ನು ನಾನು ಸೃಷ್ಟಿ ಮಾಡಿದೆ ಎಂಬುದಾಗಿ ದೇವರು ತನ್ನ ಹೃದಯದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ನಿಮಿತ್ತವಾಗಿ ನೊಂದುಕೊಂಡನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಅದೇ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನೋವನಿಗೆ ಕೃಪೆ ದೊರಕಿತು ಎಂಬುದಾಗಿ. ನೋವನಿಗೆ ಕೃಪೆ ದೊರಕಿದ ನಿಮಿತ್ತವಾಗಿಯೇ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ದೇವರು ನೋವನಿಗೆ ಹೇಳ್ತಕ್ಕಂಥನಾಗಿದ್ದೇನೆ, ನೀನು ನೀತಿವಂತ ನಿಮಿತ್ತವಾಗಿ ನೀನು ನಿನ್ನ ಮನೆಯವರು ಆ ನಾವೆ ಒಳಗಡೆ ಬಾ ಎಂಬುದಾಗಿ. ಆ ಜಲಪ್ರಳಯ ಬರ್ತಕ್ಕಂಥದ್ದಾಗಿದೆ, ಈ ಲೋಕವನ್ನು ನಾಶ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ದೇವರು ನೋವನಿಗೆ ಎಚ್ಚರಿಕೆ ಸಂದೇಶವನ್ನು ಮೊದಲೇ ತಿಳಿಸಿದನು. ತಿಳಿಸುವುದರ ಮೂಲಕವಾಗಿ ಹೆಚ್ಚು ಕಡಿಮೆ 120 ವರ್ಷಗಳ ಕಾಲ ನೋವ ಪರಿಶುದ್ಧಾತ್ಮ ಭರಿತನಾಗಿ ಪ್ರತಿ ಒಬ್ಬೊಬ್ಬರಿಗೂ ಸಹ ಈ ಸತ್ಯವನ್ನು ತಿಳಿಸಿದನು. ಆದರೆ ಅದರಲ್ಲಿ ರಕ್ಷಣೆ ಹೊಂದಿದವರು ಕೇವಲ ನೋವ ಮತ್ತು ಆತನ ಕುಟುಂಬ ಮಾತ್ರ. ಪ್ರಿಯ ಕೇಳುಗರೆ, ನೋವನು ದೇವರ ಮಾತಿಗೆ ವಿಧೇಯನಾದನು ಹಾಗೂ ರಕ್ಷಿಸಲ್ಪಟ್ಟನು. ಅದೇ ರೀತಿಯಾಗಿ ಮತ್ತೊಂದು ಘಟನೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 19 ನಾವು ಗಮನಿಸುವುದಾದರೆ ಅಲ್ಲಿ ಲೋಟನ ವಿಚಾರವಾಗಿ ದೇವರು ಮಾತನಾಡುವಂಥವರಾಗಿದ್ದಾರೆ. ಅಲ್ಲಿ ನಾವು ನೋಡುವುದಾದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ದೇವರು ಲೋಟನಿಗೆ, ನೀನೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂಬುದಾಗಿ ಎಚ್ಚರಿಕೆಯ ಸಂದೇಶವನ್ನು ದೇವರು ಲೋಟನಿಗೆ ಕೊಡುವಂಥವನಾಗಿದ್ದಾನೆ. ಹೇಗೆ ದೇವರು ನೋವನಿಗೆ ನೀಡಿದನು ಎಚ್ಚರಿಕೆ ಸಂದೇಶವನ್ನು, ಅದಕ್ಕೆ ತಕ್ಕಂತೆ ಅವನು ನಾವೆಯನ್ನು ಕಟ್ಟಿ ತಾನು ರಕ್ಷಣೆ ಹೊಂದಿದನು, ಅದೇ ರೀತಿಯಾಗಿ ದೇವರು ಲೋಟನಿಗೆ ಎಚ್ಚರಿಕೆ ಸಂದೇಶವನ್ನು ಕೊಡುವಂಥವನಾಗಿದ್ದಾನೆ. ಈ ಒಂದು ಪಟ್ಟಣವನ್ನು ನಾನು ನಾಶ ಮಾಡತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಯಾಕೆಂದರೆ ಆ ಪಟ್ಟಣ ಅತ್ಯಂತ ದುಷ್ಟತನದಿಂದ ಕೂಡಿತ್ತು. ಆ ಪಟ್ಟಣದಲ್ಲಿ ಸಲಿಂಗ ಕಾಮ ಅಂತಕ್ಕಂಥದ್ದು ಅಸಹ್ಯತರವಾದಂತಹ ಒಂದು ಕೆಲಸವಾಗಿತ್ತು. ಅದು ದೇವರಿಗೆ ಮುಟ್ಟಿತ್ತು ಆ ಪಾಪ. ಆ ನಿಮಿತ್ತವಾಗಿ ದೇವರು ಆ ಪಟ್ಟಣವನ್ನು ಪರೀಕ್ಷೆ ಮಾಡಿ ನೋಡುವಂಥವನಾಗಿದ್ದಾನೆ. ಆವಾಗ ಲೋಟನು ನೀತಿವಂತನೆಂಬುದಾಗಿ ಕಂಡು ಬಂದಾಗ ಲೋಟನಿಗೆ ದೇವರು ಹೇಳುವಂಥವರಾಗಿದ್ದಾರೆ, ಈ ಪಟ್ಟಣವನ್ನು ನಾನು ನಾಶ ಮಾಡತಕ್ಕಂಥವನಾಗಿದ್ದೇನೆ, ಆದ್ದರಿಂದ ಈ ಪಟ್ಟಣವನ್ನು ಬಿಟ್ಟು ನೀನು ಹೊರಗೆ ಹೋಗು ಎಂಬುದಾಗಿ ದೇವ ದೂತರೇ ಲೋಟನ ಕೈಯನ್ನು ಹಿಡಿದು ಹೊರಗೆ ಕಳೆದುಕೊಂಡು ಬರುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಆದ್ದರಿಂದ ಲೋಟನು ದೇವರ ಮಾತಿಗೆ ವಿಧೇಯನಾದ ಕಾರಣದಿಂದ ಬರ್ತಕ್ಕಂಥ ದಂಡನೆಯಿಂದ ಅವನು ರಕ್ಷಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 24 ಯೆರೂಸಲೇಮಿನ ನಾಶನದ ಬಗ್ಗೆ ಕ್ರಿಸ್ತನು ತನ್ನ ಶಿಷ್ಯರಿಗೆ ಮುಂದಾಗಿ ಎಚ್ಚರಿಕೆಯನ್ನು ನೀಡಿದನು. ಮುಂದೆ ಬರಲಿರುವ ಯೆರೂಸಲೇಮಿನ ನಾಶನದ ಸೂಚನೆಗಳನ್ನು ಅವರೆಲ್ಲರೂ ಸಹ ಗಮನಿಸಿದರು, ಅಲ್ಲಿಂದ ಪಲಾಯನ ಮಾಡಿದರು, ಇದರಿಂದ ಅವರು ನಾಶನದಿಂದ ತಪ್ಪಿಸಿಕೊಂಡರು. ಅದೇ ರೀತಿಯಾಗಿ ನಮಗೂ ಸಹ ಕ್ರಿಸ್ತನ ಎರಡನೆಯ ಬರೋಣ ಹಾಗೂ ಲೋಕಕ್ಕೆ ಬರಲಿರುವ ವಿನಾಶನದ ಬಗ್ಗೆ ದೇವರು ನಮಗೆ ಮುಂದಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆ ಎಚ್ಚರಿಕೆಗೆ ಯಾರೆಲ್ಲ ಕಿವಿಗೊಡುವಂಥವರಾಗಿದ್ದಾರೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಪ್ರಿಯ ಕೇಳುಗರೆ, ಇಲ್ಲಿ ಯೆರೂಸಲೇಮಿನ ನಾಶನದ ವಿಚಾರವಾಗಿ ನಾವು ಗಮನಿಸಬೇಕಾದಂಥ ಮತ್ತೊಂದು ವಿಚಾರವೇನೆಂದರೆ, ಯಾರೆಲ್ಲರೂ ಸಹ ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 24 ನೀವು ನೋಡುವಂತಹ ಈ ಆಲಯ ಎಂದಿಗೂ ಇರುವುದಿಲ್ಲ, ಅದು ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳಿದನು. ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತುಕೊಳ್ಳುವಾಗ ದಾನಿಯೇಲನ ಪುಸ್ತಕದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ವಿಚಾರ ನೆರವೇರತಕ್ಕಂಥದ್ದಾಗಿದೆ. ಓದುವವನು ಅರ್ಥ ಮಾಡಿಕೊಳ್ಳಲಿ ಎಂಬುದಾಗಿ ಯೇಸು ಸ್ವಾಮಿ ಎಚ್ಚರಿಕೆ ಮಾತನ್ನು ಹೇಳಿದನು. ಪ್ರಿಯ ಕೇಳುಗರೆ, ಅದನ್ನು ಶಿಷ್ಯರುಗಳು ಯಾರೆಲ್ಲ ಯೇಸು ಸ್ವಾಮಿಯ ಎಚ್ಚರಿಕೆ ಶಬ್ದವನ್ನು ಕೇಳಿದರೋ ಅವರೆಲ್ಲರೂ ಸಹ ಆ ದಿನ ಪಲಾಯನ ಮಾಡಿದರು. ಯಾರೆಲ್ಲ ಯೇಸು ಸ್ವಾಮಿಯ ಮಾತನ್ನು ತಿರಸ್ಕರಿಸಿದರೋ, ಆತನು ನೀಡಿದಂಥ ಎಚ್ಚರಿಕೆಯ ಮಾತನ್ನು ತಿರಸ್ಕರಿಸಿದರೋ ಅವರೆಲ್ಲರೂ ಸಹ ಆ ದಿನ ನಾಶವಾದರು. ನಾವು ನೋಡುವಂತವರಾಗಿದ್ದೇವೆ, ಮಿಲಿಯನ್ಗಿಂತಲೂ ಹೆಚ್ಚು ಯೂದರು ಅಂದು ಯೆರೂಸಲೇಮ್ ಪಟ್ಟಣದಲ್ಲಿ ನಾಶವಾದರು. ರಕ್ತದ ಕೋಡಿ ಹರಿಯಿತು ಎಂಬುದಾಗಿ ಇತಿಹಾಸದಲ್ಲಿ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಮುಂದೆ ಬರಲಿರುವ ದಂಡನೆಯ ಬಗ್ಗೆ ದೇವರು ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಕಾಲಘಟ್ಟದಲ್ಲಿಯೂ ಸಹ ಎಚ್ಚರಿಕೆಯನ್ನು ನೀಡಿದ್ದಾನೆ. ಯಾರೆಲ್ಲ ಆ ಎಚ್ಚರಿಕೆಗೆ ಕಿವಿಗೊಟ್ಟು ವಿಧೇಯರಾದರೋ ಅವರೆಲ್ಲರೂ ಸಹ ರಕ್ಷಣೆ ಹೊಂದಿದರು. ಯಾರೆಲ್ಲ ಆ ಎಚ್ಚರಿಕೆಯ ಮಾತನ್ನು ತಿರಸ್ಕರಿಸಿದರೋ ಅವರೆಲ್ಲ ದಂಡನೆಗೆ ಒಳಗಾದರು ಎಂಬುದಾಗಿ ನಾವು ಇತಿಹಾಸದ ಉದ್ದಕ್ಕೂ ಸತ್ಯವೇದದ ಉದ್ದಕ್ಕೂ ನೋಡುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅದೇ ರೀತಿಯಾಗಿ ನಮ್ಮ ಕಾಲದಲ್ಲಿ ಏನು ನಿರೀಕ್ಷೆ ಮಾಡಬೇಕೆಂದು ದೇವರು ನಮಗೆ ತಿಳಿಸಿದ್ದಾನೆ ಗೊತ್ತೇ. ಅದಕ್ಕೆ ಉದಾಹರಣೆಯಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸುವುದಾದರೆ ಯೇಸು ಸ್ವಾಮಿಯ ಮರಣದ ವಿಚಾರವನ್ನು ದೇವರು ಈಗಾಗಲೇ ಶಿಷ್ಯರಿಗೆ ತಿಳಿಸಿದನು. ಮಾರ್ಕನು ಬರೆದ ಸುವಾರ್ತೆ 8:31 ನಾವು ಓದಬೇಕಾದರೆ, ಇದಲ್ಲದೆ ಆತನು ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತರಾಗಿ ಕೊಲ್ಲಲ್ಪಟ್ಟು ಮೂರನೇ ದಿನದ ಮೇಲೆ ಜೀವಂತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ಶಿಷ್ಯರಿಗೆ ಯೇಸು ಸ್ವಾಮಿ, ನಾನು ಮರಣಕ್ಕೆ ಹೋಗುವಂಥವನಾಗಿದ್ದೇನೆ, ಮೂರನೇ ದಿನದಲ್ಲಿ ನಾನು ಪುನರುತ್ಥಾನಗೊಳ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಎಷ್ಟೋ ಸಾರಿ ಶಿಷ್ಯರಿಗೆ ತಿಳಿಸಿದನು. ಆದರೆ ಶಿಷ್ಯರು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅವರ ನಿರೀಕ್ಷೆ ಏನಿತ್ತು ಅಂದರೆ, ಯೇಸು ಸ್ವಾಮಿ ಈ ಒಂದು ಯೆರೂಸಲೇಮಿನಲ್ಲಿ ರಾಜನಾಗ್ತಕ್ಕಂಥವನಾಗಿದ್ದಾನೆ, ನಾವೆಲ್ಲರೂ ಸಹ ಆತನ ಜೊತೆಯಲ್ಲಿ ಕುಳಿತು ನಾವು ಆಡಳಿತ ಮಾಡ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ವಿಚಾರವನ್ನು ಅವರು ಹೊಂದಿದ್ದರು. ಆ ನಿಮಿತ್ತವಾಗಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ಪ್ರವಾದನೆಯನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಪ್ರಿಯ ಕೇಳುಗರೆ, ತಾನು ಸಿಲಿಬೆಗೇರುವುದಕ್ಕೆ ಮೊದಲು ರಕ್ಷಕನಾದಂಥ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಾನು ಮರಣ ಹೊಂದುವುದಾಗಿಯೂ ಹಾಗೂ ಮೂರನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬರುವುದಾಗಿಯೂ ತಿಳಿಸಿದನು. ಸಮಾಧಿಯ ಬಳಿಯಲ್ಲಿ ದೇವದೂತರಿದ್ದರು. ಆತನ ಮಾತುಗಳು ಶಿಷ್ಯರ ಹೃದಯ ಮನಸ್ಸುಗಳು ಅಂಗೀಕರಿಸುವಂತೆ ಪ್ರಭಾವ ಬೀರಿದರು. ಆದರೆ ಶಿಷ್ಯರು ತಾತ್ಕಾಲಿಕವಾಗಿ ರೋಮ್ ಸಾಮ್ರಾಜ್ಯದ ದಾಸತ್ವವೆಂಬ ನೊಗದ ಭಾರದಿಂದ ಬಿಡುಗಡೆ ಹೊಂದುವುದನ್ನು ನಿರೀಕ್ಷೆ ಮಾಡುವವರಾಗಿದ್ದರು. ಅದಲ್ಲದೆ ತಮ್ಮೆಲ್ಲರ ನಿರೀಕ್ಷೆಯ ಕೇಂದ್ರವಾಗಿದ್ದ ಕ್ರಿಸ್ತನು ಸಿಲುಬೆಯ ಮೇಲೆ ಅಪಮಾನಕರವಾದಂಥ ಮರಣವನ್ನು ಹೊಂದಿದನು. ಶಿಷ್ಯರು ಸಹಿಸಿಕೊಳ್ಳಲಾಗಲಿಲ್ಲ. ನೆನಪಿಸಿಕೊಳ್ಳಬೇಕಾಗಿದ್ದ ಕ್ರಿಸ್ತನ ಎಚ್ಚರಿಕೆಯ ಮಾತುಗಳು ಅವರ ಮನಸ್ಸಿಗೆ ನಾಟಿಲ್ಲವಾದದ್ದರಿಂದ ಸಂಕಟದ ಸಮಯ ಬಂದಾಗ ಅವರು ಅದಕ್ಕೆ ಸಿದ್ಧರಾಗಿರಲಿಲ್ಲ. ಯೇಸು ಕ್ರಿಸ್ತನು ಮುಂದಾಗಿಯೇ ಶಿಷ್ಯರಿಗೆ ಎಚ್ಚರಿಕೆ ಕೊಟ್ಟಿಲ್ಲವೇನೋ ಎಂಬಂತೆ ಆತನ ಮರಣವು ಅವರ ನಿರೀಕ್ಷೆಗಳೆಲ್ಲನ್ನ ಸಂಪೂರ್ಣವಾಗಿ ನಾಶ ಮಾಡಿತು. ಅದೇ ರೀತಿಯಾಗಿ ನಮ್ಮ ಮುಂದೆಯೂ ಸಹ ಪ್ರವಾದನೆಗಳ ಮೂಲಕವಾಗಿ ಭವಿಷ್ಯದ ಘಟನೆಗಳನ್ನು ತಿಳಿಸಲ್ಪಟ್ಟಿದೆ. ಪ್ರಿಯ ಕೇಳುಗರೆ, ಕ್ರಿಸ್ತನು ಬರುವುದಕ್ಕಿಂತ ಮೊದಲೇ ಮುಕ್ತಾಯವಾಗುವ ಕೃಪೆ ಕಾಲಕ್ಕೆ ಸಂಬಂಧಪಟ್ಟಂತಹ ಘಟನೆಗಳು ಹಾಗೂ ಸಂಕಟದ ಸಮಯಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕಾದಂಥ ಕಾರ್ಯವು ನಮಗೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ಆದರೆ ಜನರು ತಮಗೆ ಈ ವಿಷಯಗಳು ತಿಳಿಸಲ್ಪಟ್ಟಿಲ್ಲವೇನೋ ಎಂಬಂತೆ ಪ್ರಮುಖವಾದಂಥ ಈ ಸತ್ಯಗಳನ್ನು ತಿಳಿದುಕೊಳ್ಳುತ್ತಿಲ್ಲ. ಪ್ರಿಯ ಕೇಳುಗರೆ, ಹೌದು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಅಂದು ಶಿಷ್ಯರುಗಳು ತಮಗೆ ಯೇಸು ಸ್ವಾಮಿಯ ಮರಣದ ಬಗ್ಗೆ ತಿಳಿಸಲ್ಪಟ್ಟಿಲ್ಲವೇನೋ ಎಂಬಂತೆ ಆ ಒಂದು ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳದೆ ಆ ಸಂಕಟದ ಸಮಯ ಬಂದಾಗ ಪಲಾಯನವನ್ನು ಹೊಂದಿ ಅವರು ನಿರಾಶೆ ಹೊಂದಿದರು. ಅದೇ ರೀತಿಯಾಗಿ ನಾವು ಸಹ ತಿಳಿಸಲ್ಪಟ್ಟಿರತಕ್ಕಂತಹ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ನಾವು ಸಹ ನಿರಾಸೆಗೊಳಗಾಗ್ತಕ್ಕಂಥವರಾಗಿದ್ದೇವೆ. ನಾವು ಇವತ್ತಿನ ಜೀವಿತದಲ್ಲಿ ಹೇಗೆ ಜೀವಿಸುವಂಥವರಾಗಿದ್ದೇವೆ ಅಂದರೆ, ಅಂದು ಶಿಷ್ಯರುಗಳು ಹೇಗೆ ಜೀವಿಸಿದರೋ ಅದೇ ರೀತಿಯಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಎರಡನೇ ಬರವಣಕ್ಕೂ ಮೊದಲು ಕೃಪೆ ಕಾಲ ಮುಗಿಯತಕ್ಕಂಥದ್ದಾಗಿದೆ, ಸಂಕಟ ಕಾಲ ಬರ್ತಕ್ಕಂಥದ್ದಾಗಿದೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಮ್ಗೆ ಕೊಟ್ಟಿದ್ದಾನೆ. ಆದರೆ ಎಚ್ಚರಿಕೆ ಸಂದೇಶ ನಮಗಲ್ಲ ಎನ್ನುವ ರೀತಿಯಲ್ಲಿ ನಾವು ಹಲ್ಲಗಳಿದು ಜೀವಿಸುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಆದರೆ ಅಂದು ಶಿಷ್ಯರು ನಿರಾಸೆ ಹೊಂದಿದ ರೀತಿಯಲ್ಲಿ ನಾವು ಸಹ ನಿರಾಸೆ ಅಂತಕ್ಕಂಥವರಾಗಿದ್ದೇವೆ. ಯಾವಾಗ ಅಂದರೆ, ಯಾವಾಗ ನಾವು ಆತನ ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಡದೆ, ಆತನು ತಿಳಿಸಿರ್ತಕ್ಕಂಥ ಪ್ರವಾದನೆಗಳಿಗೆ ನಾವು ಕಿವಿಗೊಡದೆ ಎಚ್ಚರಗೊಳ್ಳದೆ ಹೋದಾಗ ಪ್ರಿಯ ಕೇಳುಗರೆ, ಕೊನೆಯ ಕಾಲದ ಪ್ರವಾದನೆಗಳ ಬಗ್ಗೆ ನಾವು ಅತ್ಯಂತ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಸಹ ಪ್ರಕಟಣೆ ಪುಸ್ತಕ 14:9-11 ತನಕ ತಿಳಿಸಲ್ಪಟ್ಟಿರತಕ್ಕಂಥ ಮೂರನೇ ದೂತನ ಸಂದೇಶದ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸಬೇಕು ಪ್ರಿಯ ಕೇಳುಗರೆ. ಯಾಕೆಂದರೆ ಈ ಒಂದು ಸಂದೇಶ ಗೋಧಿಯನ್ನು ಅಣಜಿಯಿಂದ ಬೇರ್ಪಡಿಸುವಂತಹ ಹಾಗೂ ಪರಲೋಕದ ಕಣಜಕ್ಕೆ ಗೋಧಿಯನ್ನು ಖಚಿತಪಡಿಸುವಂತಹ ಕಾರ್ಯವು ಈ ಸಂದೇಶವಾಗಿದೆ. ಈ ವಿಷಯದ ಬಗ್ಗೆ ನಮ್ಮ ಸಂಪೂರ್ಣವಾದ ಮನಸ್ಸು ಹಾಗೂ ಗಮನವನ್ನು ತಲ್ಲೀನಗೊಳಿಸಿಕೊಳ್ಳಬೇಕು. ಬೇರೆ ಎಲ್ಲ ವಿಚಾರಗಳಿಗಿಂತ ಈ ಒಂದು ಮೂರನೇ ದೇವದೂತನ ಸಂದೇಶವನ್ನು ನಾವು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಮನನಾಟುವಂತೆ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯ ಕೇಳುಗರೆ. ಯಾಕೆಂದರೆ ಕೊನೆಯ ಕಾಲದಲ್ಲಿ ನಾವು ಈ ಲೋಕದಲ್ಲಿ ದೇವರ ಆಜ್ಞೆಗಳಿಗೆ ನಿಷ್ಠರಾಗಿರುವ ಹಾಗೂ ನಮ್ಮ ನಂಬಿಕೆಯ ಆಧಾರವಾದ ಕಾರಣಗಳ ಬಗ್ಗೆ ಉತ್ತರಿಸಲು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ನಾವು ನಿಲ್ಲಬೇಕಾಗ್ತದೆ ಪ್ರಿಯ ಕೇಳುಗರೆ. ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 10:17 ವಚನವನ್ನು ಓದಬೇಕಾದರೆ, ನಿಮ್ಮನ್ನ ಅನೇಕರು ಆ ಒಂದು ಕೊರಟೆಗಳಿಂದ ಹೊಡೆದು ನ್ಯಾಯಾಲಯಗಳಿಗೂ ಸಭಾ ಮಂದಿರಗಳಿಗೂ ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಆವಾಗ ನೀವು ಉತ್ತರ ಕೊಡಲು ಸಿದ್ಧರಾಗಿರಿ, ನೀವಲ್ಲ ಪರಿಶುದ್ಧಾತ್ಮನೇ ನಿಮ್ಮ ಮೂಲಕ ಮಾತನಾಡುವಂತವನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಅಂಥ ಒಂದು ಸಂಕಟ ಕಾಲ ನಮಗೆ ಬರ್ತಕ್ಕಂಥನಾಗಿದೆ. ಅದರಲ್ಲೂ ವಿಶೇಷವಾಗಿ ಯೌವನಸ್ಥರು ಈ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಜಗತ್ತಿನ ಇತಿಹಾಸವು ಮುಕ್ತಾಯವಾಗುವುದಕ್ಕೆ ಮೊದಲು ಇವೆಲ್ಲವೂ ಸಹ ನೆರವೇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಯೌವನಸ್ಥರಾಗಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಇವುಗಳ ವಿಚಾರವನ್ನು ಅರಿತುಕೊಳ್ಳಬೇಕು. ಇವೆಲ್ಲವೂ ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟಿವೆ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ನಾವು ಜೀವಿಸುವಂತಹ ಈ ಕಾಲವನ್ನು ಸೂಚಿಸುವ ಪ್ರಯಾಣಿಕರಿಗೆ ಮಾರ್ಗದರ್ಶನ ನೀಡುವಂತಹ ಮುಖ್ಯವಾದಂಥ ದಾರಿಯ ಗುರುತನ್ನು ತಿಳಿದುಕೊಳ್ಳಬೇಕು. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಂತಹ ಪ್ರಕಟಣೆ ಪುಸ್ತಕದಲ್ಲಿ ವಿಶೇಷವಾಗಿ ತಿಳಿಸಲ್ಪಟ್ಟಂತಹ ಮೂರು ದೂತರ ಸಂದೇಶ ಅನೇಕ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಇದು ಒಂದು ಹೇಗೆ ಒಬ್ಬ ಪ್ರಯಾಣಿಕನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ, ಆ ರೀತಿಯಾಗಿ ಕರೆದುಕೊಂಡು ಹೋಗುವಂತಹ ಒಂದು ವಿಚಾರ ಇದಾಗಿದೆ ಪ್ರಿಯ ಕೇಳುಗರೆ. ಆದ್ದರಿಂದ ಮಾರ್ಗದರ್ಶನ ಹೊಂದಲು ತಮ್ಮನ್ನು ಆತನ ಅಧೀನಕ್ಕೆ ಒಪ್ಪಿಸಿಕೊಟ್ಟವರು ಮುಂದೆ ನಡೆಯುತ್ತಿದ್ದಂತೆ ದೇವರು ತಿಳಿಸಿದ ಘಟನೆಗಳನ್ನು ಜಾಗರೂಕತೆಯಿಂದ ಗ್ರಹಿಸಿಕೊಳ್ಳತಕ್ಕಂಥವರಾಗಿದ್ದಾರೆ. ಪ್ರವಾದನೆಗಳು ನೆರವೇರುವುದನ್ನು ಇತಿಹಾಸದಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ ಇವತ್ತು ಪ್ರಿಯ ಕೇಳುಗರೆ. ಇದಲ್ಲದೆ ಮಹಾ ಧಾರ್ಮಿಕ ಸುಧಾರಣೆ ಚಳುವಳಿಯಲ್ಲಿ ದೇವರ ವಿಶೇಷವಾದಂತಹ ಅನುಗ್ರಹ ಕಾರ್ಯಗಳನ್ನು ಅಧ್ಯಯನ ಮಾಡಿ ಮಹಾ ಹೋರಾಟದ ಅಂತಿಮ ಸಂಘರ್ಷಕ್ಕೆ ದೇಶಗಳು ಹೇಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಸಿದ್ಧಗೊಳ್ಳುವಂತೆ ಮಾಡುವ ಘಟನಾವಳಿಗಳನ್ನು ಸಂಭವಿಸುವುದನ್ನು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ. ಕರ್ತನಲ್ಲಿ ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಒಂದು ವಿಚಾರವೇನೆಂದರೆ, ಈ ಲೋಕ ಒಂದು ಸಂಕಟದ ಕಾಲವನ್ನು ಎದುರಿಸಲಿಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ದೇವರು ನಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾನೆ. ಮುಂದೆ ಏನು ಬರ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಹಿಂದೆ ನಡೆದಂಥ ಘಟನೆಗಳನ್ನು ನಾವು ಅರಿತುಕೊಂಡರೆ ನಮ್ಮ ಕಾಲಕ್ಕೆ ಬರ್ತಕ್ಕಂಥ ಘಟನೆಗಳನ್ನು ನಾವು ಸುಲಭವಾಗಿ ಅರಿತುಕೊಳ್ಳಬಹುದು. ಹೇಗೆ ನೋವನ ಕಾಲದಲ್ಲಿ ನಡೆಯಿತು, ಹೇಗೆ ಲೋಟನ ಕಾಲದಲ್ಲಿ ನಡೆಯಿತು, ಹೇಗೆ ಯೆರೂಸಲೇಮಿನ ನಾಶ, ಇವುಗಳನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಕಾಲದಲ್ಲಿ ಬರ್ತಕ್ಕಂತಹ ಆ ಒಂದು ಉಪದ್ರವವನ್ನು, ಸಂಕಟ ಕಾಲವನ್ನು ನಾವು ಎದುರಿಸಲು ನಾವು ಸಿದ್ಧರಾಗಬಹುದು ಪ್ರಿಯ ಕೇಳುಗರೆ. ಇಲ್ಲ ಅಂದರೆ ಹೇಗೆ ಶಿಷ್ಯರು ನಿರಾಸೆ ಹೊಂದಿದರೋ ಅದೇ ರೀತಿಯಾಗಿ ನಾವು ನಿರಾಸೆ ಹೊಂದತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಶಿಷ್ಯರು ಆ ಒಂದು ಸರಿಯಾದ ವಿಚಾರಗಳನ್ನು, ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾವು ಸಹ ಕೊನೆಯ ಕಾಲದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಸಹ ಶಿಷ್ಯರಂತೆ ಮೋಸವಾಗಿ ಹೋಗ್ತಕ್ಕಂಥವರಾಗಿದ್ದೇವೆ. ಆ ಸಂಕಟ ಕಾಲ ಬರಬೇಕಾದ್ರೆ ನಾವು ಆ ಸಂಕಟ ಕಾಲವನ್ನು ಎದುರಿಸಲು ನಿಂತುಕೊಳ್ಳಲು ಬಲ ಇಲ್ಲದೆ ಹೋಗ್ತಕ್ಕಂಥವರಾಗಿದ್ದೇವೆ. ನಾವು ಸಹ ಪಲಾಯನ ಆಗ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಕೊನೆಯ ಕಾಲದಲ್ಲಿ ನಾವು ಕೊನೆಯ ಕಾಲದ ಪ್ರವಾದನೆಗಳ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿದೆ. ಆ ಕೊನೆಯ ಕಾಲದ ಒಂದು ಪ್ರವಾದನೆ ಯಾವುದೆಂಬುದಾಗಿ ನಾವು ನೋಡಬೇಕಾದ್ರೆ ಅದು ಬೇರೆ ಯಾವುದೂ ಅಲ್ಲ ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಮೂರು ದೂತರ ಸಂದೇಶ, ಅದರಲ್ಲೂ ಸಹ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ ಅನ್ನುವಂತಹ ಆ ಒಂದು ವಿಚಾರ, ಮೂರನೇ ದೂತನ ಸಂದೇಶ ಬಹಳ ಮುಖ್ಯವಾಗಿದೆ ಪ್ರಿಯ ಕೇಳುಗರೆ. ಅದು ಯಾವ ರೀತಿಯಲ್ಲಿ ಇದೆ ಎಂದರೆ, ಒಬ್ಬ ಮಾರ್ಗದರ್ಶಕ ಹೇಗೆ ಪ್ರಯಾಣಿಕರನ್ನು ಸರಿಯಾಗಿ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೋ ಆ ರೀತಿಯಾಗಿ ಈ ಒಂದು ಮೂರು ದೂತರ ಸಂದೇಶ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರ ನಾವು ನಮ್ಮ ಕಾಲಕ್ಕೆ ಕೊಟ್ಟಿರ್ತಕ್ಕಂಥ ಪ್ರವಾದನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳೋಣ. ಬರ್ತಕ್ಕಂಥ ಉಪದ್ರವದಿಂದ ನಾವು ಪಾಲಾಗೋಣ, ಯಾಕೆಂದರೆ ಈ ಜಗತ್ತು ಒಂದು ಸಂಕಟ ಕಾಲವನ್ನು ಎದುರಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ನಾನು ಸಿದ್ಧನಾಗ್ತಕ್ಕಂಥವನಾಗಿದ್ದೇನೆ. ಹೌದು, ದೇವರ ವಾಕ್ಯದಲ್ಲಿ ಹೇಳಿದಂತೆ ಎಲ್ಲವೂ ಸಹ ನೆರವೇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವುದಾದರೆ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನಿನ್ನ ವಾಕ್ಯದಲ್ಲಿ ನಾವು ಕಲಿತೆವು ಸ್ವಾಮಿ, ಹೇಗೆ ನಮ್ಮ ಕಾಲದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕು, ನಮ್ಮ ಕಾಲಕ್ಕೆ ಬೇಕಾದಂತಹ ವಿಚಾರಗಳು ಏನು ಎಂಬುದನ್ನು ಪ್ರವಾದನೆಯಲ್ಲಿ ತಿಳಿಸಲ್ಪಟ್ಟಿದ್ದೀಯೋ ಸ್ವಾಮಿ. ನಾವು ನೋವನ ರೀತಿಯಲ್ಲಿ, ಲೋಟನ ರೀತಿಯಲ್ಲಿ ಹೇಗೆ ಶಿಷ್ಯರುಗಳು ಆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೇಳಿ ಅವರು ಪಲಾಯನ ಹೊಂದಿದರು ಯೆರೂಸಲೇಮಿನ ನಾಶನ ಸಂದರ್ಭದಲ್ಲಿ, ಆ ರೀತಿಯಾಗಿ ನಾವು ಸಹ ಎಚ್ಚರಿಕೆ ಸಂದೇಶಕ್ಕೆ ಕಿವಿಗೊಟ್ಟು ಬರ್ತಕ್ಕಂಥ ಸಂಕಟ ಕಾಲದಿಂದ ನಾವು ಪಾರಾಗಲು ನಮಗೆ ನಮ್ಮ ಸ್ವಂತ ಬಲದಿಂದಲ್ಲ, ನಿನ್ನ ಬಲವನ್ನು ಕೊಡು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಒಂದು ಸತ್ಯವನ್ನು ಹರಿತುಕೊಂಡು ನಿನ್ನ ಬರವಣಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.